ஹரிஹி ஓம் ஸ்ரீ குருப்பியோ நம. அப்ரமம் பங்கரயித்தம் அதிடம் இமலம் சதா ஆனந்த தீர்த்தமத்லம் பஜயிதாபத்ரயாபகம் மித்யா சித்தாந்த துத்தாந்த வித்வம்சன விசக்ஷண ஜெய்தீர்த்தாக்கியதநிர்பாசிதாம் நோஹுதம்பரே அர்த்திகல்பித கல்போயம் பிரத்யத்திகித கேசரி வியாசதீர்த்த குரு பூயாத் அஸ்மதிஷ்டாத சித்தே தப்போ வித்யா விரக்தியாதி சத்குணோகாகரானம் வாதிராஜகுருன் வந்தே ஹைகிரீவதாஷயான் பூஜ்ய ராகவேந்திராய சச்சிதர்மரதாய ச பஜதாம் கல்பவருஷாய நமதாம் காமதேனவே துர்வாயுத்வாந்திரவே வைஷ்ணவேந்தீபரேந்தவே ஸ்ரீராகவேந்திரகுருவே நமோ சிந்தையாளுவே ஆபாதமூல் பயந்தம் குருநாமாக்தி ஸ்மரே தேன விக்னா பிரஷ்யந்தி சித்தியந்த மனோரதாக ஹரி ஓம் ஸ்ரீ குருப்பியோ நம. ருஷி தேவதி சந்தசியல் புஷ்யோ மாடுண அஸ்ய ஸ்ரீ விஷ்ணு திவ்யசாஸ்நாம் ஸ்தோத்திர மகாமந்திரஸ்ய ஸ்ரீ வேதவியாசோ பகவான் ருஷி அனுஷ்டுப் சந்த ஸ்ரீ மகாவிஷ்ணு பரமாத்மா ஸ்ரீமன்னாராயணோ தேவதா ஸ்ரீலக்ஷ்மி நாராயண் பிரசாத் சித்தியத்தை ஜபே விநியோக ஓம் நமோ பகவதே வாசுதேவாய ஓம் விஸ்வஸ்மை நம. ஓம் விஸ்வம் விஷ்ணுர் வஷட்காரோ பூதபவிய பவத் பிரபு பூதகுருத் பூதபுருத் பாவோ பூதாத்மா பூதபாவன பூதாத்மா பரமாத்மா ச முக்தானாம் பரமாகதி அவ்யபுருஷசாட்சி க்ஷேத்ரஜ்ஞோக்ஷரயேவச யோகோ யோக விதாம் நேதா பிரதான புருஷேஸ்வர நாரசிம்ஹபு ஸ்ரீமான் கேசவபுருஷோத்தம சர்வசர்வசிவஸ்தானுர் பூதாதிர் நிதிரவிய சம்பவோ பாவனோ பர்த்தா பிரபவ பிரபுரீஸ்வர. நாவு எரடு ஸ்லோகங்களன்னு முகிசிதீவி. மூரனே ஸ்லோகದಲ್ಲಿ யோக அன்னுவதக்கு நோடிதீவி. ஈக நெக்ஸ்ட் சப்த யோக விதாம்னேத அன்னோது நோடோண. ஸோ யோக விதாம்னேத அன்னுவது ಯೋಗ ಶಬ್ದ ಅದರ ಒಳಗೂ ಇದೆ. ಆದ್ದರಿಂದ ಅದರಕ್ಕೆ ಸಂಬಂಧಪಟ್ಟ ಅರ್ಥಗಳು ಬಂದಾಗ ಆ ಯೋಗ ಶಬ್ದದ ಅರ್ಥಗಳನ್ನೆಲ್ಲ ನಾವು ಮತ್ತು ರಿಪೀಟ್ ಮಾಡಲ್ಲ, ಬಟ್ ಅದು ಹೇಳಿದ್ದೀವ ಆದ್ದರಿಂದ ಅದರ ಒಂದು ಸ್ಮರಣೆಯನ್ನು ಮಾತ್ರ ಮಾಡಿಕೊಂಡು ಮುಂದೆ ಕೊಟ್ಟೋಗೋಣ. ಸೊ ಇದು ಯೋಗ ವಿಧಾಮ್ನೇತ ವಿತ್ ಅಂದರೆ ತಿಳಿಯುವುದು, ಇಲ್ಲ ವಿತ್ ವಿಂದತಿ ಅನ್ನುವ ಧಾತುವಿನಿಂದ ಬಂದದ್ದು ವಿಂದತಿ ಇಲ್ಲ ವೇತ್ತಿ. ಸೊ ವಿಂದಂತಿ ಅಂದರೆ ಪ್ರಾಪ್ನುವಂತಿ, ವಿಂದತಿ ಪ್ರಾಪ್ನೋತಿ, ವಿಂದಂತಿ ಪ್ರಾಪ್ನುವಂತಿ. ಸೊ ಯೋಗ ವಿತ್ ಯೋಗ ವಿಧಾಮ್ ಅಂದರೆ ಯೋಗವನ್ನು ಪಡೆದವರು ಇಲ್ಲ ಯೋಗವನ್ನು ತಿಳಿದವರು ಅನ್ನುವ ಅರ್ಥ. ಆದ್ದರಿಂದ ಅದು ಅವರನ್ನು ನೇತ, ನೇತ ಅಂದರೆ ನೀ ಅನ್ನುವ ಧಾತುವಿನಿಂದ ಹುಟ್ಟಿರುವಂಥದ್ದು. ನೇತ ಅಂದರೆ ಅವರಿಗೆ ಪ್ರೇರಿಸುವವನು, ಪ್ರೇರೇಪಣೆ ಕೊಡುವವನು, ಅವರನ್ನು ಕರ್ಕೊಂಡು ಹೋಗುವವನು, ಅವರಿಗೆ ನೇತಾರ ನಾಯಕನಂತೆ ಇರುವವನು ಅಂತ ಈ ಅರ್ಥಗಳು ಬರುತ್ತೆ. ಯೋಗ ವಿಧಾಮ್ ಅಂತ ಹೇಳಿದಾಗ ಯೋಗ ಅಂದರೆ ನಾವು ನೋಡಿದ್ವಿ ಜ್ಞಾನೋಪಾಯ ಅಂತ ತಿಳ್ಕೊಂಡ್ರೆ, ಸೊ ಇಲ್ಲಿ ಯೋಗ ನಮಗೆ ಸಾಧನೆ ಮಾಡಲಿಕ್ಕೆ ಯಾವುದು ಯಾವುದು ಉಪಕರಣವಾಗಿರುತ್ತೋ, ಯಾವುದು ಯಾವುದು ಸಾಧಕವಾಗಿ ಜ್ಞಾನೋಪಾಯವಾಗಿರುತ್ತೋ ಅವೆಲ್ಲವೂ ಯೋಗ. ಅಂದರೆ ಏನಾಯಿತು ನಮಗೆ, ಉದಾಹರಣೆಗೆ ಮನಸ್ಸಿನ ನಿಗ್ರಹ, ಮನೋನಿಗ್ರಹ, ಅದು ಒಂದು ವಿಧವಾದ ಯೋಗ. ಯಾಕಂದರೆ ಮನೋನಿಗ್ರಹ ನಮಗೆ ಸಾಧನೆಗೆ ಬೇಕಾದ ಅಂಶಗಳಲ್ಲಿ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಒನ್. ಸಾಧ್ಯದಿಂದ ಮನೋನಿಗ್ರಹ ರೂಪವಾದಂತಹ ಯೋಗ ಆಗಲಿ, ಇಲ್ಲ ನಮಗೆ ಜ್ಞಾನ ಸಂಪಾದನ ಶ್ರವಣ ಮನನಾದಿಗಳು ಅವು ಒಂದು ವಿಧವಾದ ಯೋಗವೇ. ಯಾವುದು ಯಾವುದು ಜ್ಞಾನವನ್ನು ಸಂಪಾದಿಸಲಿಕ್ಕೆ ಜ್ಞಾನೋಪಾಯವಾಗಿದೋ ಅವೆಲ್ಲವೂ ಯೋಗ ಆಗಿದೆ. ಆದ್ದರಿಂದ ಅಂತಹ ಯೋಗವನ್ನು ಅಂದರೆ ಮೋಕ್ಷಕ್ಕೆ ಬೇಸಿಕ್ ಆಗಿ ಮೋಕ್ಷಕ್ಕೆ ಸಹಾಯಕವಾಗಿರುವಂಥದ್ದು, ಮೋಕ್ಷಕ್ಕೆ ಉಪಾಯವಾಗಿರುವಂಥದ್ದು, ಉಪಕಾರಿಯಾಗಿರುವಂಥದ್ದು ಅಂಥದ್ದು ಯೋಗ ಅಂತೀವಿ. ಸೊ ಇದು ಭಗವಂತನ ಜ್ಞಾನವೂ ಒಂದು ಯೋಗ, ಜ್ಞಾನಯೋಗ ಅಂತೀವಿ. ಭಗವಂತನ ಭಕ್ತಿಯೂ ಒಂದು ಯೋಗ. ಇವೆಲ್ಲವೂ ಕೂಡ ಸಾಧನಗಳು. ಇದನ್ನು ಪಡೆದವರು ಯಾರಿದ್ದಾರೋ, ವಿಂದಂತಿ ಯೋಗ ವಿಧಾಮ್ ಅಂದರೆ ಈ ಸಾಧನವನ್ನು ಹೊಂದಿರುವವರು, ಪಡೆದಿರುವವರು ಅವರೆಲ್ಲರೂ ಕೂಡ ಬೇಸಿಕ್ ಆಗಿ ಯೋಗ ವಿಧಾಮ್ ಅನ್ನುವುದು ಯೋಗ ವಿತ್ ಅನ್ನೋ ಶಬ್ದ, ಯೋಗಿ ಅನ್ನೋ ಶಬ್ದ ಒಂದು ವಿಧವಾಗಿ ಭಾಳ ಕ್ಲೋಸ್ ಆಗಿ, ಯಾರು ಯೋಗವನ್ನು ತಿಳಿದಿದ್ದಾರೋ ಅವರು ಯೋಗಿಗಳು. ಸೊ ಆದ್ದರಿಂದ ಯೋಗ ವಿಧಾಮ್ ಅಂತ ಹೇಳಿದರೆ ಇದನ್ನು ಹೊಂದಿದಂತ, ಆದರೆ ರೂಟ್ ಏನಂದರೆ ಯೋಗವನ್ನು ಹೊಂದಿದವರು ಯೋಗಿಗಳು, ಆ ಯೋಗವನ್ನು ಹೊಂದಿದವರು ಅನ್ನುವ ಅರ್ಥದಲ್ಲಿ ಯೋಗ ವಿಧಾಮ್ ಅನ್ನುವ ಶಬ್ದ. ವಿಧಾಮ್ ಅನ್ನುವುದು ಷಷ್ಠಿ ತತ್ಪುರುಷದಲ್ಲಿದೆ, ಯೋಗವನ್ನು ಪಡೆದವರ ಅಂಥೇಳಿ, ಅವರ ನೇತಾರನಾದವನು ಅಂಥೇಳಿ. ಸೊ ಅದರಿಂದ ಈ ವಿಧವಾಗಿ ಚಿತ್ತ ನಿರೋಧ ಆಗಿ ಇದಕ್ಕೆ ಹೇಳಿದ್ದಾರೆ, ಚಿತ್ತ ನಿರೋಧಾಖ್ಯಂ ಯೋಗಂ ಮೋಕ್ಷ ಉಪಾಯ ಜ್ಞಾನ ಭಕ್ತಿ ಆದಿ ರೂಪಂ ಯೋಗಂ ವಾ ಅಂಥೇಳಿ ಯೋಗ ಇವ್ಯಾವ ಎಲ್ಲವೂ ಕೂಡ ಯೋಗ ಶಬ್ದದಿಂದ ತಿಳಿಯಲ್ಪಡುವಂಥದ್ದು. ಯೋಗ ಅಂದರೆ ಮನಸ್ಸಿನನ್ನು ನಿರೋಧ ಮಾಡುವುದು. ಮನಸ್ಸಿನ ನಿರೋಧ ಅಂದರೆ ಏನು? ಯಾವುದರಿಂದ ಮನಸ್ಸು ನಿರೋಧ ಮಾಡುವುದು? ಮನಸ್ಸನ್ನು ನಿರೋಧ ಮಾಡುವುದಂದರೆ ಯಾವುದು ಅಯುಕ್ತವಾಗಿದೆಯೋ ಅವುಗಳ ಕಡೆ ಮನಸ್ಸು ಓಡದಂತೆ ಮಾಡುವುದು ಮನಸ್ಸಿನ ನಿರೋಧದ ಒಂದಂಶ. ಅಂದರೆ ಎಲ್ಲಿ ಮನಸ್ಸು ಹೋಗಬಾರದು ಅಲ್ಲಿ ಹೋಗದಂತೆ ಮಾಡುವುದು, ಅದು ನಿರೋಧದಲ್ಲೇ ಬರುವಂಥದ್ದು. ಎಲ್ಲಿ ಹೋಗಬೇಕೋ ಅಲ್ಲಿ ಹೋಗುವಂತೆ ಮಾಡುವುದು, ಅದು ಎರಡನೇ ಭಾಗ. ಎರಡೂ ಬೇಕಾಗಿದೆ. ಚಿತ್ತ ನಿರೋಧ, ಮನೋನಿರೋಧ ಅಂತ ಹೇಳಿದರೆ ಅದರಲ್ಲಿ ಎರಡು ಅಂಶಗಳು. ಒಂದು, ಎಲ್ಲಿ ಹೋಗಬಾರದು ಅಲ್ಲಿ ಹೋಗದಂತೆ ಮಾಡುವುದು, ಎಲ್ಲಿ ಹೋಗಬೇಕೋ ಅಲ್ಲಿ ಹೋಗುವಂತೆ ಮಾಡುವುದು. ಈ ಎರಡು ಕೂಡ ಚಿತ್ತ ನಿರೋಧ ಮನೋನಿರೋಧಕ್ಕೆ ಇರುವ ಎರಡು, ಟೂ ಸೈಡ್ಸ್ ಆಫ್ ದ ಕಾಯಿನ್ ಅಂತ ಹೇಳಿದಂತೆ ಎರಡು ಕಡೆ ಇರುವಂತಹದ್ದು. ಸೊ ಇಂತಹ ಈ ಇದು ಯಾವಾಗಾದರೆ ಇರುತ್ತೋ ಅಂಥವರು ಸಾಧನೆಯಲ್ಲಿ ಮುಂದುವರಿಸಲಿಕ್ಕಾಗತ್ತೆ. ಇದು ಸಾಧನೆಗೆ ಅತ್ಯಂತ ಅವಶ್ಯಕವಾಗಿರುವಂತಹ ಉಪಕರಣವಾಗಿದೆ, ಉಪಯೋಗವಾಗಿದೆ. ಆದ್ದರಿಂದ ಇಂತಹ ಚಿತ್ತ ನಿರೋಧ ಮನೋನಿರೋಧ ಅಂತ ಕರೆಯಲ್ಪಡುವಂತಹ ಯಾವ ಯೋಗವಿದೆಯೋ ಅದು ಮೋಕ್ಷಕ್ಕೆ ಉಪಾಯಕಾರಿಯಾಗಿದೆ. ಆದ್ದರಿಂದ ಮೋಕ್ಷಕ್ಕೆ ಬೇಕಾದಂತಹ ಜ್ಞಾನವನ್ನು ಪಡೆಯುವುದಕ್ಕೆ, ಮೋಕ್ಷಕ್ಕೆ ಬೇಕಾದಂತಹ ಭಕ್ತಿಯನ್ನು ಪಡೆಯುವುದಕ್ಕೆ ಈ ಮನೋನಿರೋಧ, ಚಿತ್ತ ನಿರೋಧ ನಮಗೆ ಸಹಕಾರಿಯಾಗತ್ತೆ. ಯಾರಿಗಾದರೆ ಈ ಚಿತ್ತ ನಿರೋಧ ಶಕ್ತಿ ಚೆನ್ನಾಗಿರುತ್ತೋ ಅವರಿಗೆ ಜ್ಞಾನ ಭಕ್ತಿಗಳ ಪಡೆಯುವುದು ಅದು ಸ್ವಲ್ಪ ಚೆನ್ನಾಗಿ ಆಗತ್ತೆ. ಆದ್ದರಿಂದ ಜ್ಞಾನ ಭಕ್ತಿಗಳನ್ನು ನಾವು ಹೇಳ್ತೀವಿ, ಜ್ಞಾನ ಭಕ್ತಿ ಇರಲಿ ಅಂತ ಎಲ್ಲರಿಗೆ ಹೇಳ್ತೀವಿ, ವಿಶ್ವ ನಿಮಗೆ ಒಳ್ಳೆ ಜ್ಞಾನ ಭಕ್ತಿ ಇರಲಿ ಅಂತೇಳಿ. ಆದರೆ ಆ ಜ್ಞಾನ ಭಕ್ತಿಗಳನ್ನು ಸಂಪಾದಿಸುವ ದಾರಿ ಯಾವುದು ಅಂತ ಹೇಳಿದರೆ ಚಿತ್ತ ನಿರೋಧ ಮನೋನಿರೋಧ ಅನ್ನೋದು ಅದಕ್ಕೆ ಬೇಕಾದಂಥ ಮಾರ್ಗ. ಆದ್ದರಿಂದ ಈ ಚಿತ್ತ ನಿರೋಧ ಮನೋನಿರೋಧ ಅನ್ನುವ ಜ್ಞಾನ ಉಪಾಯದಿಂದ ಮೋಕ್ಷಕ್ಕೆ ಬೇಕಾದಂತಹ ಜ್ಞಾನ ಭಕ್ತಿಯಾದಿಗಳನ್ನು ಯಾರು ಪಡೆತಾರೋ ಅವರು ಯೋಗವಿತ್, ಯೋಗವಿದಃ. ಯೋಗವಿದಃ ಅನ್ನೋದು ಬಹುವಚನ, ಯೋಗವಿತ್ ಅಂದರೆ ಏಕವಚನ, ಯೋಗವಿದಾಂ ಅಂದರೆ ಬಹುವಚನ ಆಗತ್ತೆ. ಯೋಗವನ್ನು ಹೊಂದಿದವರು, ಪಡೆದವರು, ಅವರಿಗೆ ನೇತ ಅಂದರೆ ಪ್ರೇರಕ, ನೇತ ನೀಯತೆ, ನಯತಿ ನಯತಿ ನೀಯತೆ, ನೀಯತೆ ಅನ್ನೋದು ಪ್ಯಾಸಿವ್ ವಾಯ್ಸ್, ನಯತಿ ಅನ್ನೋದು ಆ್ಯಕ್ಟಿವ್ ವಾಯ್ಸ್. ಆದ್ದರಿಂದ ಅವರನ್ನು ಪ್ರೇರೇಪಿಸುತ್ತಾನೆ. ಆದ್ದರಿಂದ ಅವರ ನೇತ ಆದವನು, ನೇತ ಅನ್ನೋದು ನೇತೃ ಶಬ್ದ, ನೇತೃ ಅಂದರೆ ನೇತ್ರ ಅಂದರೆ ಕಣ್ಣು, ನೇತೃ ಅಂದರೆ ಋಕಾರ ಅಂತವಾದರೆ ಅದು ಪ್ರೇರಕ ಅನ್ನುವ ಅರ್ಥವನ್ನು ಕೊಡುತ್ತೆ. ಸೊ ಬಹಳ ಕೇರ್ಫುಲ್ ಆಗಿರಬೇಕು. ನೇತ್ರ ಅಂದರೆ ಕಣ್ಣು, ಬಟ್ ನೇತೃ ಅಂದರೆ ಪ್ರೇರಕನಾದವನು. ಆದ್ದರಿಂದ ಈ ನೇತೃ ಶಬ್ದದಿಂದ ಬಂದದ್ದು ನೇತ. ಹೇಗಾದರೆ ಭ್ರಾತೃ ಪಿತೃಯಿಂದ ಭ್ರಾತ ಪಿತಾ ಬರುತ್ತೋ ಹಾಗೆ ನೇತೃ ಶಬ್ದದಿಂದ ಬಂದದ್ದು ನೇತ ಆಗತ್ತೆ ಪ್ರಥಮ ವಿಭಕ್ತಿ ಏಕವಚನದಲ್ಲಿ. ಆದ್ದರಿಂದ ಯೋಗವನ್ನು ಪಡೆದವರಿಗೆ ನೇತ ಅಂದರೆ ನಿಯಾಮಕನು ಅಷ್ಟೇ ಅಲ್ಲದೆ ಪ್ರೇರಕನು ಆಗಿ ಯಾರಿದ್ದಾನೋ ಅವನು ಯೋಗವಿದಾಂ ನೇತ ಅಂತ ಕರೀತಾರೆ. ಅದನ್ನು ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಸಾಮ್ಯಂ ಈಶ್ವರ ರೂಪೇಶು ಸರ್ವತ್ರ ತದ್ ಅಧೀನತ ಭಾಗವತಾತ್ಪರ್ಯ ಅಂದರೆ ಆಚಾರ್ಯರು ಹೇಳುವಂತಹ ಮಾತು. ಪಶ್ಯತಿ ಜ್ಞಾನ ಸಂಪತ್ಯ ವಿನಿದ್ರೋ ಯಹ ಸ ಯೋಗವಿತ್ ಅಂತೇಳಿ ಯೋಗವಿತ್ ಅನ್ನುವ ಶಬ್ದವನ್ನೇ ಅಲ್ಲಿ ಬ್ರಹ್ಮಪುರಾಣದಿಂದ ಕೋಟ್ ಮಾಡಿ ಹೇಳ್ತಾ ಇದ್ದಾರೆ. ಬ್ರಹ್ಮಪುರಾಣದಿಂದ ಅದನ್ನು ಕೋಟ್ ಮಾಡಿ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಸಾಮ್ಯಂ ಈಶ್ವರ ರೂಪೇಶು ಸರ್ವತ್ರ ತದ್ ಅಧೀನತಾಂ ಪಶ್ಯತಿ ಜ್ಞಾನ ಸಂಪತ್ಯ ವಿನಿದ್ರಹ ಯಹ ಸಹ ಯೋಗವಿತ್. ಯಾರೊಪ್ಪ ಯೋಗವಿತ್ ಅಂತ ಯಾರನ್ನು ಕರೆಯಬೇಕು ಅಂತ ಹೇಳಿದರೆ ಸಾಮ್ಯಂ ಈಶ್ವರ ರೂಪೇಶು. ನಾವು ನೋಡಿದ್ವಿ ಅದಕ್ಕೆ ಎಲ್ಲ ಕಡೆ ಭಗವಂತನ ರೂಪಗಳು ಸಮಾನ ಅಂತ ತಿಳಿಯಿದವನು. ಅದಕ್ಕೆ ನಾವು ಗೀತೆಯಲ್ಲಿ ಕೂಡ ಕೇಳುವಂತಹ ಮಾತು ಬ್ರಾಹ್ಮಣೇ ಗವಿಹಸ್ತಿನಿ ಅಂತ ಆ ಶ್ಲೋಕದಲ್ಲಿ ನೋಡ್ತೀವಿ. ಎಲ್ಲದರಲ್ಲಿ ಸಮಾನ ಭಾವನ ಅಂದರೆ ಅವೆಲ್ಲವೂ ಸಮಾನ ಅಂತಲ್ಲ, ಅವಧಗಳಲ್ಲಿ ಇರುವ ಭಗವದ್ ರೂಪಗಳು ಸಮಾನ. ಆದ್ದರಿಂದ ಜಡ ಪದಾರ್ಥಗಳಾಗಲಿ ಚೇತನಗಳಾಗಲಿ, ಒಳ್ಳೆ ಚೇತನವಾಗಲಿ ಕೆಟ್ಟ ಚೇತನವಾಗಲಿ, ಯಾವುದೇ ಆಗಲಿ, ಎಲ್ಲ ವಿಧವಾದ ಎಲ್ಲದರಲ್ಲಿಯೂ ಆ ಇರುವ ಭಗವಂತನ ರೂಪ, ಪ್ರತಿಯೊಂದರಲ್ಲಿಯೂ ಭಗವಂತನ ರೂಪ ಇದೆ. ಪ್ರತಿ ಒಂದರಲ್ಲಿಯೂ ಇರುವ ಭಗವದ್ ರೂಪಗಳಲ್ಲಿ ಸಾಮ್ಯತೆಯನ್ನು ಯಾರು ನೋಡ್ತಾರೋ ಅದು ನಿಜವಾಗಿ ಅಂತಹ ಜ್ಞಾನ ಉಳ್ಳವರು. ಸೊ ಸಾಮ್ಯಂ ಈಶ್ವರ ರೂಪೇಶು ಭಗವಂತನ ಎಲ್ಲ ರೂಪಗಳಲ್ಲಿಯೂ ಸಾಮ್ಯವನ್ನು ನೋಡುವವರು ಸರ್ವತ್ರ ಎಲ್ಲ ಕಡೆಯೂ ಇರುವ ಭಗವಂತನ ರೂಪಗಳು. ಸೊ ಸಾಮ್ಯಂ ಈಶ್ವರ ರೂಪೇಶು ಸರ್ವತ್ರ ಅಲ್ಲಿ ಒಟ್ಟಿಗೆ ತಗೊಳ್ಳುವುದು ತದ್ ಅಧೀನತಾಂ ಅನ್ನುವುದು. ಎಲ್ಲವೂ ಭಗವಂತನ ಅಧೀನದಲ್ಲಿ ಇದೆ ಅಂತ ತಿಳಿಯುವುದು. ಅಂತಹ ಅವರು ಯಾರಿದ್ದಾರೋ ಪಶ್ಯತಿ ಜ್ಞಾನ ಸಂಪತ್ಯ, ಭಗವಂತನನ್ನು ಎಲ್ಲ ಕಡೆ ತಮ್ಮ ಜ್ಞಾನದೃಷ್ಟಿಯಿಂದ ನೋಡುವವರು ಯಾರಿದ್ದಾರೋ ಅವರು ವಿನಿದ್ರಹ ಯಹ ಸೈ. ವಿನಿದ್ರಹ ಅಂದರೆ ಏನು? ನಮಗೆ ಗೀತೆಯಲ್ಲಿ ಇನ್ನೊಂದು ಪಡುತ್ತೆ, ನಿದ್ರಾ ಅಂತ ಹೇಳಿದರೆ ನಮಗೆ ಎಲ್ಲಿ ಎರಡು ವಿಧವಾಗಿ ವಿನಿದ್ರಾ ಅಂದರೆ ನಿದ್ದೆ ಇಲ್ಲದಿರುವುದು, ವಿಶೇಷವಾಗಿ ನಿದ್ದೆ ಇರುವುದು. ನಮಗೆ ಯಾವುದು ಬೇಡವೋ ಅದರಲ್ಲಿ ನಿದ್ದೆ ಇರಬಾರದು, ಯಾವುದು ಬೇಕೋ ಅದೇ ಯಾವುದು ಬೇಡವೋ ಅದರಲ್ಲಿ ನಿದ್ದೆ ಇರಬಾರದು, ಸರಿ ಯಾವುದು ಬೇಡವೋ ಅದರಲ್ಲಿ ನಿದ್ದೆ ಇರಬೇಕು, ಯಾವುದು ಬೇಕೋ ಅದರಲ್ಲಿ ನಿದ್ದೆ ಇರಬಾರದು. ಆದ್ದರಿಂದ ನಿದ್ದೆ ಅಂದರೆ ಏನು? ನಿದ್ದೆ ಅಂದರೆ ಅದರಲ್ಲಿ ನಮಗೆ ತೂಷ್ಣೀಂ ಭಾವ, ಅದು ಬೇಡ, ಅದನ್ನು ಬೇಡ ಅಂತ ಶೋಯಿಂಗ್ ಎ ಕೈಂಡ್ ಆಫ್ ಎ ನೆಗ್ಲಿಜೆಂಟ್ ಫೀಲಿಂಗ್, ಅದು ಬೇಡ, ನನಗೆ ಬೇಡ, ಬೇಕಾಗಿಲ್ಲ ಅಂತ ತೋರಿಸುವಂಥದ್ದು. ಸೊ ಅದರಿಂದ ವಿನಿದ್ರರಾಗಿರಬೇಕು, ನಿದ್ದೆ ಇಲ್ಲದೇ ಇರಬೇಕು ಅಂತ ಹೇಳಿದರೆ, ನಿದ್ದೆ ಇಲ್ಲದೇ ಇರಬೇಕಂದ್ರೆ ಜಾಗರೂಕರಾಗಿರಬೇಕು. ಜಾಗರೂಕರಾಗಿರಬೇಕಂದ್ರೆ ನಮಗೆ ಬೇಕಾದ ಜ್ಞಾನ ವಿಷಯಗಳಲ್ಲಿ ಜಾಗರೂಕರಾಗಿರಬೇಕು. ಸೊ ಆದ್ದರಿಂದ ನಿದ್ದೆ ಇಲ್ಲದೇ ಇರುವುದಂದರೆ ಜಾಗರೂಕರಾಗಿರುವುದಂದರೆ ಯಾವುದು ನಮಗೆ ಉಪಕಾರಿಗಳಾದೆಯೋ ಅದರಲ್ಲಿ ಜಾಗರೂಕರಾಗಿರಬೇಕು. ಸೊ ನಿದ್ದೆ ಬೇಕಾಗಿದ್ದು ಯಾವುದು ಅಂತ ಹೇಳಿದರೆ, ಯಾವುದು ನಮಗೆ ಬೇಡವೋ, ನಮಗೂ ಆಬ್ಸ್ಟಕಲ್ಸ್ ವಿಘ್ನಕಾರಿಗಳಾಗಿರುವಂಥ ವಿಷಯಗಳಲ್ಲಿ, ಅವುಗಳಲ್ಲಿ ವಿಶೇಷವಾದ ನಿದ್ರೆ ಅಂದರೆ ಏನು? ವಿಶೇಷವಾದರೆ ತಿಳುಕೊಂಡು ಇದು ಬೇಡ, ನನಗೆ ಇದು ಬೇಡದ್ದಾಗಿದೆ ಅಂತ ತಿಳ್ಕೊಂಡವರಾಗಿ ಅದರಲ್ಲಿ ನಿದ್ದೆ ಭಾವ ಅಂದರೆ ಅದು ಎರಡು ಕೂಡ ನಮಗೆ. ಸೊ ಅದರಲ್ಲಿ ನಿದ್ದೆ ಭಾವ ಇರೋದಂತ ಹೇಳಿದರೆ ಅದು ನನಗೆ ಬೇಡ ಅಂತ ಅದನ್ನು ತಳ್ಳಿಬಿಡುವುದು. ಆದ್ದರಿಂದ ಬೇಡದರಲ್ಲಿ ನಮಗೆ ಅದರಲ್ಲಿ ತೂಷ್ಣೀಂ ಭಾವ ಅಂದರೆ ಅದು ಬೇಡ ಅಲ್ಲ, ಅದು ಬೇಡ ಅಂತ ಹೇಳುವಂಥದ್ದು. ಬೇಕಾದ ಯಾವುದಿದೋ ಅದು ಬೇಕು ಅಂತ ಹೇಳಿದರೆ ಅಲ್ಲಿ ನಮಗೆ ಜಾಗರೂಕರಾಗಿದ್ದು ಅದು ಬೇಕು ಅಂತ ಬಯಸುವುದು. ಆದ್ದರಿಂದ ಇಂತಹ ಜ್ಞಾನದೃಷ್ಟಿಯಿಂದ ಯಾರಾದರೆ ಇರ್ತಾರೋ ಅವರಿಗೆ ಯೋಗ ವಿತ್ ಅಂತ ಕರೀತಾರೆ. ಅಂತಹ ಯೋಗ ವಿತ್ ಅಂತ ಕರೆಯಲ್ಪಡುವವರಿಗೆ ನೇತ ಪ್ರೇರಕನಾಗಿರುವವನು, ನಾಯಕನಾಗಿರುವವನು, ಅವರನ್ನು ಗೈಡ್ ಮಾಡುವವನು, ಅವರ ನಿಯಾಮಕನಾಗಿರುವವನು ಅನ್ನುವ ಅರ್ಥದಲ್ಲಿ ಯೋಗ ವಿಧಾಂ ನೇತ ಅಂತ ಹೇಳ್ತೀವಿ. ಅದೇ ವಿಧವಾಗಿ ಜ್ಞಾನಂತು ಯೋಗ ಶಬ್ದೋಕ್ತಂ ಯುಜ್ಯತೆ ಅನೇನ ಯತ್ಸುಖಂ ಕ್ವಚಿತ್ ಯೋಗ ಉಪಾಯ ಸ್ಯಾತ್ ಕ್ವಚಿತ್ ಚಿತ್ತ ನಿರೋಧನಂ ಅಂಥೇಳಿ ಇದೆ ಸಿಮಿಲರ್ ಥಾಟೆ ದತ್ತಾತ್ರೇಯ ಯೋಗದಿಂದ ಆಚಾರ್ಯರು ಕೋಟ್ ಮಾಡಿ ಭಾಗವತಾತ್ಮನಿಂದ ಒಂದು ಕಡೆ ಹೇಳುವಂತಹ ವಿಷಯ. ಯೋಗ ಶಬ್ದದಿಂದ ನಮಗೆ ಮುಂದೆ ಯೋಗ ಶಬ್ದವನ್ನೇ ನೋಡಿದ್ದೀವಿ, ನೋಡುವಾಗ ಯೋಗ ಶಬ್ದಕ್ಕೆ ಅನೇಕ ಅರ್ಥಗಳನ್ನು ನೋಡಿದ್ದೀವಿ. ಇಲ್ಲಿ ಹೇಳುವ ಇನ್ನೊಂದು ಅರ್ಥ ಏನು ಹೇಳ್ತಾ ಇದ್ದಾರೆ ಅಂದರೆ ಜ್ಞಾನ, ಯಾವುದೇ ಒಂದು ಜ್ಞಾನ ಅದನ್ನು ಯೋಗ ಅಂತ ಕರೆಯಬಹುದು. ಯಾಕಂದರೆ ಅದು ನಮಗೆ ಒಂದು ಟೂಲ್, ಸಾಧನೆ ಆಗಿದೆ. ಜ್ಞಾನ ಒಂದು ಸಾಧನೆ, ಆದ್ದರಿಂದ ಅದು ಒಂದು ಯೋಗ. ಆದ್ದರಿಂದ ಅಂತಹ ಜ್ಞಾನ ಸಾಧನೆ ಅದರಿಂದ ಕೂಡಿದವನು ಯಾರಿದ್ದಾನೋ ಅಷ್ಟೇ ಅಲ್ಲದೆ ಯತ್ ಸುಖಂ ಕೃತಿ ಕ್ವಚಿತ್ ಯೋಗ ಉಪಾಯ ಸ್ಯಾತ್ ಕ್ವಚಿತ್ ಚಿತ್ತ ನಿರೋಧನಂ ಅಂತೇಳಿ. ಯೋಗ ಅಂದರೆ ಕೆಲವು ಕಡೆ ಉಪಾಯ ಅಂತೀವಿ, ಉಪಾಯ ಚಿತ್ತ ನಿರೋಧ. ಚಿತ್ತ ನಿರೋಧ ಒಂದು ಉಪಾಯ, ಅದು ಒಂದೇ ಉಪಾಯವಲ್ಲ, ಬೇರೆ ಉಪಾಯಗಳಿವೆ. ಬೇರೆ ಉಪಾಯಗಳಂದರೆ ಎಂಥದ್ದು? ಶ್ರವಣ, ಮನನ ಇತ್ಯಾದಿ, ಅವು ಕೂಡ ಜ್ಞಾನ ಸಾಧಕವಾದ ಉಪಾಯಗಳೇ ಆಗಿವೆ. ಆದ್ದರಿಂದ ಬೇರೆ ಬೇರೆ, ರಿಮೂವಿಂಗ್ ದ ನೆಗೆಟಿವಿಟಿ, ಗಿವಿಂಗ್ ದ ಪಾಸಿಟಿವಿಟಿ, ಎರಡೂ ಕೂಡ ಬೇಕಾಗಿದೆ. ಅವೆಲ್ಲವನ್ನೂ ಕೂಡ ಯಾರಾದರೆ ಪಡೆದಿದ್ದಾರೋ ಅವರು ಯೋಗ ವಿತ್ ಅಂತ ಕರೆಯಲ್ಪಡುವವರಾಗಿದ್ದಾರೆ. ಅಂತಹ ಯೋಗ ವಿತ್ ಯಾರಿದ್ದಾರೋ ಆ ಯೋಗ ಶಬ್ದವನ್ನಲ್ಲಿ ನಿರ್ವಚನೆ ಮಾಡಿದ್ದಾರೆ. ಅದೇ ವಿಧವಾಗಿ ಸಮ್ಯಕ್ ತತ್ವದೃಶಿ ಸಾಂಖ್ಯಂ ಯೋಗ ತತ್ ಸಾಧನಂ ಸ್ಮೃತಂ ಅಂಥೇಳಿ ಶಬ್ದ ನಿರ್ಣಯದ ಗೀತಾತಾರ್ಥದಲ್ಲಿ ಆಚಾರ್ಯನ ಕಡೆ ಹೇಳುವಂತಹ ಮಾತು. ಸಮ್ಯಕ್ ತತ್ವದೃಶಿ ಸಾಂಖ್ಯಂ ಯೋಗ ತತ್ ಸಾಧನಂ ಸ್ಮೃತಂ ಅಂಥೇಳಿ ಸಾಂಖ್ಯ ಯೋಗ ಶಬ್ದಗಳನ್ನು ನಿರ್ವಚನೆ ಮಾಡುವಾಗ ಅಲ್ಲಿ ಹೇಳ್ತಾರೆ. ಸಾಂಖ್ಯ ಅಂದರೆ ಏನು ಅಂತ ಹೇಳಿದರೆ ಸಮ್ಯಕ್ ತತ್ವದೃಶಿ, ತತ್ವಜ್ಞಾನ. ಸಂಖ್ಯಾ ಸಮ್ಯಕ್ ಖ್ಯಾತಿ ಅಂತೇಳಿ, ಸಂಖ್ಯೆ ಅನ್ನೋ ಶಬ್ದ, ಸಾಂಖ್ಯ ಅನ್ನೋ ಶಬ್ದ ಅದು ಜ್ಞಾನವನ್ನು ತಿಳಿಸಿಕೊಡುತ್ತೆ, ತತ್ವಜ್ಞಾನವನ್ನು. ಆದ್ದರಿಂದ ಯಾರ ತತ್ವದೃಶಿ, ಆ ತತ್ವದೃಷ್ಟಿ ಯಾವುದಿದೆ ಅದನ್ನು ಸಾಂಖ್ಯ ಅಂತ ಕರೀತಾರೆ. ಆ ತತ್ವದೃಷ್ಟಿಯನ್ನು ಪಡೆಯುವುದಕ್ಕೆ ಬೇಕಾದ ಸಾಧನೆಯನ್ನು ಯೋಗ ಅಂದರೆ ಸಾಂಖ್ಯ ಯೋಗಗಳು ಅಂತ ಭಗವದ್ಗೀತೆಯಲ್ಲಿ ಪ್ರಯೋಗ ಮಾಡಿದಾಗ ಅದು ಸ್ಕೂಲ್ಸನ್ನು ಹೇಳ್ತಾ ಇಲ್ಲ, ಸಾಂಖ್ಯ ಸ್ಕೂಲು ಯೋಗ ಸ್ಕೂಲ್ ಅಲ್ಲ. ಸಾಂಖ್ಯ ಯೋಗಗಳಂತ ಹೇಳಿದರೆ ಸರಿಯಾದ ತತ್ವಜ್ಞಾನ, ಸಾಂಖ್ಯ ಅಂತ ಕರೀತಾರೆ, ಆ ತತ್ವಜ್ಞಾನವನ್ನು ಪಡೆಯುವ ಸಾಧನಕ್ಕೆ ಯೋಗ ಅಂತ ಕರೀತಾರೆ. ಅಂತಹ ಆ ಸಾಧನೆ ಅನ್ನುವ ಅಲ್ಲಿ ಬಂದ ಯೋಗ ಶಬ್ದವನ್ನು ಹೇಳ್ತಾ, ಆ ಯೋಗವನ್ನು ಯಾರು ತಿಳಿದಿದ್ದಾರೋ ಪಡೆದಿದ್ದಾರೋ ಅವರು ಯೋಗ ವಿಧಾಂ, ಅವರಿಗೆ ನೇತ ಪ್ರೇರಕ ನಿಯಾಮಕನಾಗಿದ್ದಾನೆ ಅಂಥೇಳಿ ಮೋಕ್ಷೋಪಾಯ ಯೋಗ ಈ ವಿಧವಾಗಿ ಬೇರೆ ಬೇರೆ ಪ್ರಮಾಣಗಳನ್ನಲ್ಲಿ ಹೇಳಿದ್ದಾರೆ. ಅದಾದ ಮೇಲೆ ಇನ್ನೊಂದು ಕಡೆ ನಮಗೆ ಹೇಳುವಂತಹ ಮಾತೇನಂತ ಹೇಳಿದರೆ, ಅಗ್ರೇ ನಯ ಸುಪಥಾರಾಯೇ ನಯನೋ ಮೋಕ್ಷವಿತ್ತಾಯ, ಈ ಸ್ಕಂದ ಪುರಾಣ ಶ್ರುತಿ ವಾಕ್ಯಗಳಿಂದ ಇನ್ನು ಕೆಲವು ಉದಾಹರಣೆ ಕೊಡ್ತಾ ಇದ್ದಾರೆ. ಭಗವಂತ ನೇತಾರ ನಯ ಅನ್ನು ಅದಕ್ಕೆ ಹೇಳುವಾಗ ಅಗ್ನೇ ನಯ ಸುಪಥಾರಾಯೇ ಅಂಥೇಳಿ, ಆ ಯೋಗ ಮಾರ್ಗದಲ್ಲಿ ಸುಪಥದಲ್ಲಿ ಯಾವುದಾದರೆ ಸಂಪದ ಅಂದರೆ ಮೋಕ್ಷ ಸಾಧಕವಾಗಿದೆಯೋ, ಮೋಕ್ಷ ಸಾಧಕವಾದ ಜ್ಞಾನ ಮಾರ್ಗದಲ್ಲಿ ನಯ ನನ್ನನ್ನು ಕರ್ಕೊಂಡು ಹೋಗಪ್ಪ ಪರಮಾತ್ಮನೇ ಪ್ರೇರಣೆಯನ್ನು ಕೊಟ್ಟು ನನ್ನನ್ನು ಕರ್ಕೊಂಡು ಹೋಗು ಅಂತ ಹೇಳುವಾಗ ಅಗ್ನಿ ಅಂತ ಸಂಬೋಧನೆ ಮಾಡ್ತಾರೆ ಭಗವಂತನನ್ನು ಅಗ್ನಿ ಅಂತ. ಯಾಕೆ ಅಂತ ಹೇಳಿದರೆ ಅಗ್ರೇ ನಯತಿ ಎಲ್ಲರನ್ನೂ ಎಲ್ಲರಿಗಿಂತ ಮೀರಿದಂತಹ ಕರ್ಕೊಂಡು ಹೋಗುವ ಅಂದರೆ ನಮ್ಮನ್ನು ಪ್ರೇರಣೆ ಕೊಟ್ಟು ಕರ್ಕೊಂಡು ಹೋಗುವವನು ಪರಮಾತ್ಮನೇ ಆಗಿದ್ದಾನೆ. ಅದರಿಂದ ಮೊಟ್ಟ ಮೊದಲನೇ ಅವರ ಗ್ರೇಟೆಸ್ಟ್ ಇನ್ಸ್ಟಿಗೇಟರ್ ಅವನೇ ಆಗಿದ್ದಾನೆ. ಆದ್ದರಿಂದ ಅವನಿಗೆ ಅಗ್ನಿ ಅಗ್ನಿ ಅನ್ನೋ ಶಬ್ದಕ್ಕೆ ಮೊದಲು ಕರ್ಕೊಂಡು ಮೊದಲು ಹೋಗೋದು ಮೊದಲು ಕರ್ಕೊಂಡು ಹೋಗೋದು ನಮಗೆ ಪ್ರಖ್ಯಾತವಾಗಿರುವ ಅಗ್ನಿಗೆ ಆ ಹೆಸರು ಕರೆಯುವನ್ನು ಕಾರಣ ಏನು ಅಂತ ಹೇಳಿದರೆ, ನಾವು ಅಗ್ನಿಯಲ್ಲಿ ಆಹುತಿಯನ್ನು ಹಾಕಿದಾಗ ಅಗ್ನಿದೇವರು ಆ ಆಹುತಿಯನ್ನು ಆ ಹವಿಸ್ಸನ್ನು ಎಲ್ಲ ದೇವತೆಗಳಿಗೆ ತಗೊಂಡು ಹೋಗ್ತಾರೆ. ಸೊ ಮೊದಲು ನಾವು ಅಗ್ನಿದೇವರು ಕೊಡ್ತೀವಿ, ಅಗ್ನಿದೇವರು ಮಿಕ್ಕವ್ರ ಕಡೆಗೆ ತಗೊಳ್ಳಿ. ಸೊ ಮೊದಲು ಅವ್ರಿಗೆ ತಗೊಳ್ತಾರೆ. ಆದ್ದರಿಂದ ಅಂದರೆ ಅಮುಖ್ಯ ಅರ್ಥದಲ್ಲಿ ಭಗವಂತನಿಗೆ ಮುಖ್ಯ ಅರ್ಥದಲ್ಲಿ ಅಗ್ನಿ, ಆದರೆ ಲೋಯರ್ ಮೀನಿಂಗ್ಸ್ನಲ್ಲಿ ಅಗ್ನಿ ಅಂದರೆ ಬೆಂಕಿಗೂ ಅಗ್ನಿ ಅಂತ ಕರಿತೀವಿ. ಯಾಕಂದರೆ ಬೆಂಕಿಯಲ್ಲಿ ಹಾಕಿದ ಆಹುತಿಗಳು ಹವಿಸುಗಳು ದೇವತೆಗಳಿಗೆ ತಗೊಂಡು ಹೋಗ್ತಾರೆ. ಮೊದಲು ನಾವು ಅಗ್ನಿದೇವರು ಕೊಡ್ತೀವಿ. ಆದ್ದರಿಂದ ಅಗ್ರೇ ನಯತಿ ಮೊದಲು ಅದನ್ನು ತಗೊಂಡು ಮಿಕ್ಕವರಿಗೆ ತಗೊಂಡು ಹೋಗುವವರು ಮೊದಲು ತಗೊಂಡು ಹೋಗುವವರು ಅವರೇ ಆಗಿದ್ದಾರೆ. ಆದ್ದರಿಂದ ಅಗ್ನಿ ಅಂತ ಅಗ್ನಿದೇವರಿಗೆ ಹೇಳಿದ್ರು. ಅಂತಹ ಭಗವಂತ ಆದರೆ ಆ ಅಗ್ನಿ ಒಳಗೆ ನಿಂತು ಅಗ್ನಿಯನ್ನು ಪ್ರೇರೇಪಣೆ ಮಾಡಿ ಅಗ್ನಿಯಿಂದ ಮಾಡಿಸುವವನವನೇ. ಆದ್ದರಿಂದ ಅಗ್ನಿ ಅನ್ನೋ ಶಬ್ದಕ್ಕೆ ಮುಖ್ಯವಾಚ್ಯನು ಭಗವಂತ. ಆದ್ದರಿಂದ ಅಗ್ನಿ ಅಂತ ಕರೆಯಲ್ಪಡುವ ಭಗವಂತನೇ ನನ್ನನ್ನು ಸರಿಯಾದ ಮೋಕ್ಷ ಮಾರ್ಗದಲ್ಲಿ ಕರ್ಕೊಂಡು ಹೋಗು ಅಂತ ಹೇಳಿ ದೇವರನ್ನು ನಾವು ಪ್ರಾರ್ಥನೆ ಮಾಡ್ತೀವಿ. ಅಲ್ಲಿ ಅದನ್ನು ಹೇಳಿದ್ದಾರೆ. ಅದಾದ ಮೇಲೆ ಯೋಗ ಅನ್ನುವುದು, ಸೊ ಯೋಗ ಅನ್ನೋದೇನು, ಭಗವಂತನ ಹೆಸರೇ ಯೋಗ ಅಂತ ನಾವು ನೋಡಿದ್ವಿ. ಯೋಗೋ ಯೋಗ ವಿಧಾಮ್ನೇತ ಅಂತ ಹೇಳಿದಾಗ ಯೋಗ ಶಬ್ದಕ್ಕೆ ಅನೇಕ ಅರ್ಥಗಳನ್ನು ನೋಡಿದ್ವಿ. ಆ ಎಲ್ಲ ಅರ್ಥಗಳನ್ನು ನಾವು ಒಂದೊಂದು ಅರ್ಥವನ್ನು ನಾವು ಮನಸ್ಸಿನಲ್ಲಿ ತಂದುಕೊಂಡು ಅಂದರೆ ರಿಕಾರ್ಡಿಂಗ್ ನೋಡಿ ನೀವು ಕೇಳ್ಬೋದು, ಕೇಳಿ ಮತ್ತು ವಿಸಿಟ್ ಮಾಡ್ಬೋದು. ಸೊ ಆದ್ದರಿಂದ ಯೋಗ ಶಬ್ದದಿಂದ ವಾಚ್ಯನಾದ ಭಗವಂತ ಅವನನ್ನು ತಿಳಿದವರು. ಯೋಗ ವಿಧಾಂ ಯೋಗ ಅನ್ನುವ ಶಬ್ದದಿಂದ ವಾಚ್ಯನಾದ ಭಗವಂತನನ್ನು ಯಾರು ತಿಳಿದಿದ್ದಾರೋ ಆ ತಿಳಿದವರಿಗೆ ಯೋಗವಿತ್ತುಗಳಿಗೆ ಯೋಗಿಗಳಿಗೆ ಅವರಿಗೆ ನೇತ ಪ್ರೇರಕನಾಗಿರುವವನು ಅವರನ್ನು ಗೈಡ್ ಮಾಡುವವನು ಕರ್ಕೊಂಡು ಹೋಗುವವನು ಅನ್ನುವುದು ಅರ್ಥದಲ್ಲಿ ಯೋಗ ವಿಧ ಅಂದರೆ ಯೋಗ ಶಬ್ದ ಭಗವಂತ ಪರವಾಗಿ ಯೋಗ ಶಬ್ದ ಯೋಗ ಪರವಾಗಿಯೂ ಯೋಗವನ್ನು ತಿಳಿಬೇಕು. ಯೋಗವನ್ನು ಯೋಗ ಶಬ್ದದಿಂದ ವಾಚ್ಯನಾದ ಭಗವಂತನನ್ನು ತಿಳಿಯಬೇಕು. ಆದ್ದರಿಂದ ಯೋಗ ವಿತ್ತುಗಳಾಗಬೇಕು ಅಂದರೆ ಯೋಗ ಅಂದರೆ ಏನಂತ ತಿಳಿಯಬೇಕು. ಆ ಯೋಗ ಅನ್ನುವ ಭಗವಂತನನ್ನು ತಿಳಿಯಬೇಕು. ಆದ್ದರಿಂದ ಯೋಗ ಅಂತ ಕರೆಯಲ್ಪಡುವ ಆ ಭಗವಂತನನ್ನು ಅವನನ್ನು ತಿಳಿದಂತಹ ಜ್ಞಾನಿಗಳು ಯಾರಿದ್ದಾರೋ ಅವರನ್ನು ಮೋಕ್ಷದ ಕಡೆಗೆ ಕರ್ಕೊಂಡು ಹೋಗ್ತಾನೆ. ಆದ್ದರಿಂದ ಭಗವಂತ ಯೋಗ ವಿಧಾಂ ನೇತ ಕರ್ಕೊಂಡು ಹೋಗುವವನು ಅಂಥೇಳಿ. ಅದೇ ವಿಧವಾಗಿ ಯೋಗ ಅಂತ ಕಲಿಯಪಡುವ ತನ್ನನ್ನು ವಿಶೇಷವಾಗಿ ಇದು ಯಾರು ಸಂಸಾರಾವಸ್ಥೆಯಲ್ಲಿರುವವರು ಅವರು ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಯೋಗ ವಿಧಾಂ ಅನ್ನುವುದು ಸಂಸಾರದಲ್ಲಿ ಸಾಧನೆ ಮಾಡುವವರನ್ನು ತಿಳಿಸುವಂತಹ ಶಬ್ದವಾಗಿದೆ. ಯೋಗ ವಿಧಾಂ ಅನ್ನುವುದು ಯೋಗ ಅಂತ ಕರೆಯಲ್ಪಡುವ ಭಗವಂತನನ್ನು ಹೊಂದಿದವರು ಪಡೆದವರು ಅನ್ನುವ ವಿಂದಂತಿ ಅಂದರೆ ಹೊಂದಿದವರು. ಆದ್ದರಿಂದ ಯೋಗ ವಿಧಾಂ ಅಂದರೆ ಯೋಗ ನಾಮಕ ಪರಮಾತ್ಮನನ್ನು ಹೊಂದಿದವರು ಪಡೆದವರು ಯಾರು ಮುಕ್ತರು. ಆದ್ದರಿಂದ ಯೋಗ ವಿಧಾಂ ಅನ್ನುವ ಶಬ್ದ ಮುಕ್ತರನ್ನು ಕೂಡ ತಿಳಿಸಿಕೊಡುತ್ತೆ. ಯಾಕೆ ಅಂದರೆ ಯೋಗ ನಾಮಕ ಪರಮಾತ್ಮನನ್ನು ಪಡೆದಿದ್ದಾರೆ ಹೊಂದಿದ್ದಾರೆ ಸೇರಿದ್ದಾರೆ ಭಗವಂತನ ಕಡೆ ಭಗವಂತನ ಹತ್ರ ಹೋಗಿದ್ದಾರೆ. ಆದ್ದರಿಂದ ಆ ಮುಕ್ತ ಜೀವರಾಶಿಗಳು ಯೋಗವಿಧ ಅಂದರೆ ಯೋಗವನ್ನು ಹೊಂದಿದವರು ಅನ್ನುವ ಅರ್ಥ ಅವರಿಗೆ ಅನ್ವಯ ಮಾಡಿದಾಗ ಯೋಗ ವಿಧಾಂ ನೇತ ಅಂತಹ ಮುಕ್ತರನ್ನು ಸಹಿತ ಯಾರಾದರೆ ಪ್ರೇರೇಪಿಸುತ್ತಾನೋ ಅವರಿಗೂ ಆಶ್ರಯಭೂತನಾಗಿದ್ದಾನೋ ಅವರನ್ನು ಅಲ್ಲಿ ಅವರನ್ನು ಮೋಕ್ಷಕ್ಕೆ ಕರ್ಕೊಂಡು ಹೋಗುವುದನ್ನು ಅರ್ಥ ಅಲ್ಲಿ ಮಾಡಲಿಕ್ಕಾಗೋದಿಲ್ಲ. ಯೋಗ ವಿಧಾಂ ನೇತ ಅವರಿಗೇನು ಮಾಡ್ತಾನೆ ಭಗವಂತ, ಅವರಿಗೂ ಪ್ರೇರಕ, ಮುಕ್ತ ಜೀವರಿಗೂ ಅವನೇ ಪ್ರೇರಕ. ಆದ್ದರಿಂದ ಮುಕ್ತರಿಗೆ ಯೋಗ ಅಂತ ಕರೆಯಲ್ಪಡುವ ಭಗವಂತನನ್ನು ಹೊಂದಿದಂತಹ ಮುಕ್ತರಿಗೆ ಪ್ರೇರಣೆಯನ್ನು ಕೊಡುವವನು. ಅವರಿಗೆ ಅಲ್ಲಿ ಆ ಅರ್ಥ ಮಾಡುವಾಗ ಮೋಕ್ಷದ ಮಾರ್ಗ ಅಂತ ಹೇಳಲಿಕ್ಕಿಲ್ಲ, ಯಾಕಂದ್ರೆ ಅವ್ರು ಮೋಕ್ಷದಲ್ಲೇ ಇದ್ದಾಳ ಆಲ್ರೆಡಿ. ಆದ್ದರಿಂದ ಮುಕ್ತ ಜೀವರಾಶಿಗಳನ್ನು ಅವರನ್ನು ತಾನು ಪ್ರೇರಣೆ ಕೊಡ್ತಾನೆ. ಸೊ ಎಲ್ಲಿ ಕರ್ಕೊಂಡು ಹೋಗೋದೇನು ಅಂತ ಇಲ್ಲ ಅವರಿಗೆ. ಸೊ ಅವರಿಗೆ ಪ್ರೇರಕನಾಗಿದ್ದಾನೆ ಭಗವಂತ ಅಂಥೇಳಿ ಯೋಗ ವಿದಾಮ್ನೇತ ಅನ್ನೋದು. ಅಷ್ಟೇ ಅಲ್ಲದೆ ಯೋಗ ವಿದಾಮ್ನೇತ ಅಂತ ಹೇಳಿದರೆ, ಯೋಗ ಅಂದರೆ ನಾವು ನೋಡಿ, ಯೋಗ ಸಮಾಧಿ. ಸಮಾಧಿ ಅನ್ನೋ ಶಬ್ದಕ್ಕೆ ಲೋಕದಲ್ಲಿ ಪಾಪ್ಯುಲರ್ ಆಗಿರುವ ಅರ್ಥ ಮಾತ್ರ ಸಮಾಧಿ. ಅವರು ಸಮಾಧಿಯಲ್ಲೇ ಸಮಾಧಿ ಆಗಿಬಿಟ್ಟಿರ್ತು ಅವ್ರಿಗೆ ಅಂತ ಹೇಳಿದರೆ, ನಾವು ಲೋಕದಲ್ಲಿ ಬೇರೆ ಅರ್ಥದಲ್ಲಿ ಪ್ರಯೋಗ ಮಾಡ್ತೇವೆ. ಸಮಾಧಿ ಅಂತ ಹೇಳಿದರೆ ಆಯಿತು, ದೇಹಾಂತವಾಯಿತು ಅನ್ನುವಾಗ ಸಮಾಧಿ ಅಂತ. ಆದರೆ ಶಾಸ್ತ್ರದಲ್ಲಿ ಸಮಾಧಿ ಅನ್ನೋದಕ್ಕೆ ಅರ್ಥ ಅಲ್ಲ, ಸಂ ಆಧಿ ಇಲ್ಲ ಸಂ ಆಧಿ. ಸೊ ಯಾರಾದರೆ ಭಗವಂತನನ್ನು ಚೆನ್ನಾಗಿ ಧಾರಣೆ ಮಾಡಿದ್ದಾರೋ ಅವರು ಸಮಾಧಿ, ಅದಕ್ಕೆ ಸಮಾಧಿ ಅವಸ್ಥೆ ಅಂತೀವಿ. ಸಮಾಧಿ ಇಸ್ ನಾಟ್ ದೇಹಾಂತ ಆಯಿತು ಅಂತ ಒಂದೇ ಅರ್ಥ ಅಲ್ಲ, ಅದು ಮೇ ಬಿ ಒನ್ ಆಫ್ ದ ವೆರಿ ರೇರ್ಲಿ ಯೂಸ್ಡ್ ಮೀನಿಂಗ್ಸ್. ನಿಜವಾದ ಅರ್ಥ ಏನು ಅಂದರೆ ಶಾಸ್ತ್ರದಲ್ಲಿ ಸಮಾಧಿ ಅಂತ ಹೇಳಿದರೆ ಡೀಪ್ ಮೆಡಿಟೇಷನ್, ಧ್ಯಾನದ ಪರಾಕಾಷ್ಠೆಗೆ ಹೋದಾಗ ಅದನ್ನು ಸಮಾಧಿ ಅಂತ ಕರಿತೀವಿ. ಸಂ ಚೆನ್ನಾಗಿ ಆ ತನ್ನಲ್ಲಿ ಧಿ ಭಗವಂತನನ್ನು ಧಾರಣೆ ಮಾಡುವುದು. ಸೊ ಆದ್ದರಿಂದ ಇಲ್ಲ ಸಮ ಆದಿ, ಸಮ್ ಪ್ಲಸ್ ಆ ಪ್ಲಸ್ ಧಿ, ಇಲ್ಲ ಸಮ ಪ್ಲಸ್ ಧಿ, ಇಲ್ಲ ಸಮ ಪ್ಲಸ್ ಅಧಿ, ಇಲ್ಲ ಸಮ ಪ್ಲಸ್ ಆದಿ, ಈ ಎಲ್ಲ ಬೇರೆ ಬೇರೆ ಸ್ಪ್ಲಿಟ್ಸ್ ಮಾಡುವಾಗ ಬೇರೆ ಬೇರೆ ಅರ್ಥಗಳು ಬರುತ್ತೆ. ಎಲ್ಲದರಲ್ಲಿ ಕೂಡ ಭಗವಂತನನ್ನು ಚೆನ್ನಾಗಿ ಮನಸ್ಸಿನಲ್ಲಿ ಧಾರಣೆ ಮಾಡಿದವರು ಅನ್ನೋದು ಬೇಸಿಕ್ ಮೀನಿಂಗ್. ಎಲ್ಲದರಲ್ಲಿಯೂ ನಾವು ತಗೋಬೋದು, ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ. ಆದ್ದರಿಂದ ಆ ಸಮಾಧಿ ಅವಸ್ಥೆಯಲ್ಲಿ ಇರುವವರು ಯಾರಿದ್ದಾರೋ ಅವರು ಮೋಕ್ಷಕ್ಕೆ ಹೋಗೋ ದಾರಿಯಲ್ಲಿ ಇದ್ದಂತೆ ಆಗುತ್ತೆ. ಅದು ಮೋಕ್ಷದ ದಾರಿಯಲ್ಲಿ ಬರುವಂತಹ ಒಂದು ಮುಖ್ಯವಾದ ಅಂಶ. ಆದ್ದರಿಂದ ಈ ಮೋಕ್ಷ ಸಹಾಯಕಾರಿಯಾದ ಸಮಾಧಿ ನಾಮಕವಾದಂತಹ ಯೋಗ ಯಾವುದಿದೆ, ಸಮಾಧಿ ಯೋಗ, ಆ ಸಮಾಧಿ ಯೋಗವನ್ನು ತಿಳಿದವರು, ಯೋಗ ವಿಧಾಂ ಸಮಾಧಿ ಯೋಗವನ್ನು ತಿಳಿದಂತಹ ಭಕ್ತರಿಗೆ ಮೋಕ್ಷ ಫಲವನ್ನು ಸಿಗುವಂತೆ ಮಾಡಿ ಅವರನ್ನು ತಗೊಂಡು ಹೋಗ್ತಾನೆ, ಅವರ ಜೊತೆಯಲ್ಲಿ ಕೂಡಿ ಇರ್ತಾನೆ, ಅವರನ್ನು ಪ್ರೇರೇಪಿಸುತ್ತಾನೆ, ಅವರನ್ನು ಗೈಡ್ ಮಾಡಿ ಕರ್ಕೊಂಡು ಹೋಗ್ತಾನೆ. ಆದ್ದರಿಂದ ಅವನು ಯೋಗ ವಿಧಾಂ ನೇತ ಅಂಥೇಳಿ. ಅದಾದ ಮೇಲೆ ಯೋಗವನ್ನು ನಾವು ಯೋಗಾಭ್ಯಾಸ ಅಂತ ಮಾಡ್ತೀವಿ. ಅಂದರೆ ಈವನ್ ಫಿಸಿಕಲ್ ಎಕ್ಸಸೈಸಸ್ ಯಾವುದಿದೋ ಯೋಗ ಅಭ್ಯಾಸ, ಶಾರೀರಿಕವಾದ ಯೋಗ, ಆ ಶಾರೀರಿಕವಾದ ಯೋಗ ಯಾವುದಿದೋ ಆ ಶಾರೀರಿಕವಾದ ಯೋಗ ಮಾಡುವುದಕ್ಕೆ ಕೂಡ ಭಗವಂತನ ಅನುಗ್ರಹ ಬೇಕು. ಸೊ ಸ್ಥೂಲವಾದ ಅರ್ಥದಲ್ಲಿ ಯೋಗಾಭ್ಯಾಸ ಮಾಡುವಾಗ ಯೋಗಾಭ್ಯಾಸವನ್ನು ಮಾಡುವವರಿಗೆ ಅವರಿಗೆ ಮನಸ್ಸಲ್ಲಿ ನಿಂತು ಅವರಿಗನ್ನು ಪ್ರೇರಣೆಯನ್ನು ಕೊಟ್ಟು ಅವರು ಯಾವ ಯೋಗಾಭ್ಯಾಸವನ್ನು ಹೇಗೆ ಮಾಡಬೇಕನ್ನೋದನ್ನು ಅವರಿಗೆ ತಿಳಿಸಿಕೊಡುವವನು ಪರಮಾತ್ಮ ಆಗಿದ್ದಾನಂದರಿನ ಯೋಗ ವಿಧಾಮ್ನೇತ ಅಂತ ಹೇಳಿದರೆ, ಈ ವಿಧವಾಗಿ ಆ ಯೋಗ ಅನ್ನುವ ಅರ್ಥದಲ್ಲಿ ಕೂಡ ನಾವು ಭಗವಂತನನ್ನು ಅದನ್ನು ತಿಳಿದವರಿಗೂ ತಾನು ಅಂದರೆ ಅಲ್ಲಿ ಲೌಕಿಕವಾದ ಯೋಗವಾದರೂ ಆ ಲೌಕಿಕವಾದ ಯೋಗವನ್ನು ಸಹಿತ ಮಾಡಿಸುವವನು ಅವನೇ. ಅಂದರೆ ಪಾರಮಾರ್ಥಿಕಕ್ಕೊಂದೇ ಪರಮಾತ್ಮ ಅಂತಲ್ಲ, ಪರಮಾತ್ಮ ಎಲ್ಲದಕ್ಕೂ ಸರ್ವತ್ರ ಸರ್ವಗಮ. ಆದ್ದರಿಂದ ಎಲ್ಲ ವಿಷಯಗಳಲ್ಲಿಯೂ ಅವನ ಪ್ರೇರಣೆ ನಮಗೆ ಬೇಕಾಗಿದೆ. ಆದ್ದರಿಂದ ಲೌಕಿಕವಾಗಲಿ ಅಲೌಕಿಕವಾಗಲಿ ಎಲ್ಲ ವಿಷಯಗಳಲ್ಲಿಯೂ ಅವನಿಲ್ಲದೆ ಏನೂ ನಡೆಯುವುದಿಲ್ಲ ಅನ್ನುವ ಭಾವನೆ ಯೋಗ ವಿಧಾಮ್ನೇತ. ಅಂದರೆ ಈ ಯೋಗ ವಿಧಾಮ್ನೇತ ಅನ್ನುವ ಶಬ್ದವನ್ನು ಹೇಳುವಾಗ, ಈ ನಾಮವನ್ನು ಹೇಳುವಾಗ ನಮಗೆ ಬೇಕಾದಂತಹ ರೂಪ ಗುಣ ಕ್ರಿಯ ಅನುಸಂಧಾನಗಳಲ್ಲಿ ಒನ್ ಆಫ್ ದ ಥಿಂಗ್ಸ್ ಅಂದರೆ ಸಡನ್ನ ಪ್ರೈಮರಿಯಾಗಿ ನಮ್ಮ ಮನಸ್ಸಿಗೆ ಬರಬೇಕಾಗಿದ್ದ ಭಾವನೆ ಏನಂತ ಹೇಳಿದರೆ ಪ್ರೇರಕತ್ವ ಶಕ್ತಿ, ಭಗವಂತನ ಧಾರಕತ್ವ ಶಕ್ತಿ, ಭಗವಂತನ ನಮ್ಮನ್ನು ಕರ್ಕೊಂಡು ಹೋಗುವ ಶಕ್ತಿ. ಇದನ್ನು ಈ ಅರ್ಥದಲ್ಲಿ ನಮಗೆ ನಾಯಕನಾಗಿ ನಿಂತಿರುವ ಶಕ್ತಿ, ಇದನ್ನು ನಾವು ದೃಷ್ಟಿಯಲ್ಲಿಟ್ಟುಕೊಂಡು ಅಂತಹ ಯೋಗ ಮಾರ್ಗದಲ್ಲಿ ನಮ್ಮನ್ನು ಕರ್ಕೊಂಡು ಹೋಗುವವನು ಅವನಾಗಿದ್ದಾನೆ ಅನ್ನುವ ಭಾವನೆಯಿಂದ ಯೋಗ ವಿಧಾಮ್ ನೇತ ಅನ್ನುವ ಶಬ್ದವನ್ನು ಭಗವತ್ಪರವಾಗಿ ನಾವು ಚಿಂತನೆ ಮಾಡಬೇಕು. ಇದಾದ ಮೇಲೆ ಈ ಒಂದು ಪ್ರಶ್ನೆ ನಮಗೆ ಬಂದಾಗ, ಹಿರಣ್ಯ ಗರ್ಭ ಅಂದರೆ ಪರಮಾತ್ಮ ಬ್ರಹ್ಮದೇವರು, ಚತುರ್ಮುಖ ಬ್ರಹ್ಮದೇವರು ಭಗವಂತನ ಬಗ್ಗೆ ಯೋಗವನ್ನು ಹೇಳಿದ್ದಾರೆ. ಸೊ ಬ್ರಹ್ಮಸೂತ್ರದಲ್ಲಿ ಬರ್ತಾರೆ, ಏತೇನ ಯೋಗ ಪ್ರತ್ಯುಕ್ತ ಅಂತ ಯೋಗವನ್ನು ಖಂಡನೆ ಮಾಡಿದ ವಚನಗಳು ಬರುತ್ತೆ. ಅದೇ ವಿಧವಾಗಿ ನಾವು ಕೆಲವು ಕಡೆ ಯೋಗ ಬೇಡ ಅಂಥೇಳಿ, ಕೆಲವು ಕಡೆ ಯೋಗ ಬೇಕು ಅಂತ ಹೇಳ್ತಾರೆ. ಸೊ ಯೋಗ ಸರಿಯಿಲ್ಲ, ಯೋಗವನ್ನು ಖಂಡನೆ ಮಾಡಿದ್ದಾರೆ, ಯೋಗವನ್ನು ಎತ್ತಿ ಹಿಡಿದಿದ್ದಾರೆ ಅಂತ ಕಾಂಟೆಕ್ಸ್ಚುವಲ್ ಆಗಿ ನಾವು ತಗೋಬೇಕು. ಎಲ್ಲೆಲ್ಲಿ ಯೋಗವನ್ನು ಖಂಡನೆ ಮಾಡಿದ್ದಾರೆ, ಇಲ್ಲ ಯೋಗವನ್ನು ತಿರಸ್ಕಾರ ಮಾಡಿದ್ದಾರೆ ಅಂತ ಹೇಳಿದಾಗ, ಅಲ್ಲಿ ಯೋಗ ಶಬ್ದಕ್ಕೆ ಯೋಗ ಅನ್ನೋ ಒಂದು ಸ್ಕೂಲ್ ಆಫ್ ಥಾಟ್, ಅದು ಏನಂದರೆ ನಿರೀಶ್ವರ ಯೋಗವೂ ಇದೆ, ಶೇಷ್ವರ ಯೋಗವೂ ಇದೆ, ಅದರಲ್ಲಿ ಅಂದರೆ ನಿರೀಶ್ವರ ಯೋಗದಿಂದ ಬ್ರಾಂಚ್ ಆಗಬಂದಂಥ ಶೇಷ್ವರ ಯೋಗ, ಅವುಗಳನ್ನು ಖಂಡನ ಮಾಡಿದ್ದ. ಅಂದರೆ ಅವು ಸರಿ ಇಲ್ಲ, ಅಂದರೆ ಎಲ್ಲಿ ಎಲ್ಲಿ ತಪ್ಪಾಗಿ ನಮಗೆ ತಿಳುವಳಿಕೆ ಕೊಡುವಂತಹ ವಿಷಯಗಳಿದೋ ಆ ಅರ್ಥದಲ್ಲಿ ಯೋಗ ಖಂಡನೆ ಮಾಡಿದ್ದಾರೆ ಅಂತ ಹೇಳಿದರೆ, ಆ ಯೋಗ ವೇ ಆಫ್ ಥಿಂಕಿಂಗ್ ಯಾವುದಿದೋ ವಿಚ್ ಈಸ್ ಇನ್ಕರೆಕ್ಟ್, ಇನ್ಕರೆಕ್ಟ್ ಅಂದರೆ ಭಗವಂತನನ್ನು ಇಲ್ಲ ಅಂತ ಹೇಳುವುದಾಗಲಿ, ಇಲ್ಲ ಭಗವಂತ ಇದ್ದಾನಂತ ಹೇಳಿದರೂ ಭಗವಂತನ ಸರಿಯಾದ ರೂಪದ ಚಿಂತನೆ ಇಲ್ಲದೇ ಇರುವಂಥದ್ದು, ಇಂತಹ ಯೋಗ ಸ್ಕೂಲನ್ನು ಅದನ್ನು ತಿರಸ್ಕಾರ ಮಾಡಿದ್ದಾರಂತೆ. ಎಲ್ಲೆಲ್ಲಿ ತಿರಸ್ಕಾರ ವಾಕ್ಯಗಳಿದೆಯೋ, ಎಲ್ಲಿ ಎಲ್ಲಿ ಎತ್ತಿ ಹಿಡಿಯುವಂತಹ ವಾಕ್ಯಗಳಿದೆಯೋ ಅಲ್ಲಿ ಯೋಗ ಅನ್ನೋದು ಭಗವಂತನ ಸರಿಯಾದ ಜ್ಞಾನ ತಿಳುವಳಿಕೆ. ಈ ವಿಷ್ಣು ಸಹಸ್ರನಾಮದಲ್ಲಿ ಬರುವಂಥ ಅರ್ಥಗಳಲ್ಲಿ ಯೋಗ ಅಂದರೆ ಎಲ್ಲ ಪಾಸಿಟಿವ್ ವೇನಲ್ಲಿಯೇ ಯೋಗದ ಅರ್ಥವನ್ನು ನಾವು ಇಷ್ಟುವರೆಗೂ ಹೇಳ್ತಾ ಬಂದಿದ್ವಿ. ನೆಗೆಟಿವ್ ವೇನಲ್ಲಿ ಯೋಗ ಶಬ್ದವನ್ನು ಹೇಳಿದಾಗ ಎಲ್ಲಿಯಾದರೂ ಬಂದರೆ ಅದಕ್ಕೂ ನಾವು ಅರ್ಥವನ್ನು ಮಾಡುವಾಗ ಯೋಗ ವಿಧಾಮನೇತ ಆ ನೆಗೆಟಿವ್ ಸೆನ್ಸ್ನಲ್ಲಿ ಯೋಗ ತಿಳಿದವರನ್ನು ಸಹಿತ ಭಗವಂತ ಅವರೇ ಗೈಡ್ ಮಾಡ್ತಾನೆ ಅಂಥೇಳಿ. ಆದ್ದರಿಂದ ನಮಗೆ ಕನ್ಫ್ಯೂಷನ್ ಅಲ್ಲಿ ಇರಬಾರದು ಅಂತ ಹೇಳಿದರೆ, ಯೋಗ ಕೆಲವು ಕಡೆ ಬ್ರಹ್ಮಸೂತ್ರದಲ್ಲಿ ಒಂದು ಕಡೆ ಬರುವಂತೆ ಯೋಗವನ್ನು ಖಂಡನೆ ಮಾಡಿದಂತಹ ಸಂದರ್ಭಗಳಿದೆ, ಯೋಗವನ್ನು ಎತ್ತಿ ಹಿಡಿದಂತಹ ಸಂದರ್ಭಗಳಿವೆ. ಎತ್ತಿ ಹಿಡಿದಾಗ ನಾವು ತಿಳ್ಕೋಬೇಕಾಗಿದ ಅರ್ಥ, ನಾವು ನಿನ್ನೆ ಲಾಸ್ಟ್ ಕ್ಲಾಸ್ನಲ್ಲಿ ಈ ಕ್ಲಾಸ್ನ ನೋಡಿದಂತೆ ಯೋಗ ಯೋಗ ವಿಧಾಮನೇತ ಅನ್ನುವುದರಲ್ಲಿ ಪಾಸಿಟಿವ್ ಮೀನಿಂಗ್ಸ್ ಆಫ್ ಯೋಗವನ್ನೇ ತಗೊಂಡಿದ್ದೀವಿ. ಆ ಪಾಸಿಟಿವ್ ಮೀನಿಂಗ್ಸ್ನಲ್ಲಿ ಎಲ್ಲವೂ ತಗೊಂಡಾಗ ಯೋಗವನ್ನು ಎತ್ತಿ ಹಿಡಿದಿದ್ದಾರೆ ಅಂತೇಳಿ. ನೆಗೆಟಿವ್ ವೇ ಆಫ್ ಮೀನಿಂಗ್ ಕೂಡ ಯೋಗಕ್ಕೆ ಶಬ್ದಕ್ಕೆ ಇದೆ. ಅಂದರೆ ನೆಗೆಟಿವ್ ವೇ ಅಂದರೆ ಏನು, ಎಲ್ಲಿ ಆದರೆ ತಪ್ಪಾಗಿ ಭಗವಂತನ ಬಗ್ಗೆ ತಿಳುವಳಿಕೆಯನ್ನು ಹೇಳಿದ್ದಾರೋ, ಇಲ್ಲ ಭಗವಂತ ಇಲ್ಲ ಅಂತ ಹೇಳಿದಂಥ ಯೋಗ ಸ್ಕೂಲ್ ಅವುಗಳನ್ನು ಸರಿ ಇಲ್ಲ ಅಂಥೇಳಿ ಹೇಳುವಂಥದ್ದು. ಅಲ್ಲಿ ಮಾತ್ರ ಯೋಗವನ್ನು ಬೇಡ ಅಂತ ಹೇಳಿದ ಕಾಂಟೆಕ್ಸ್ಟ್ನಲ್ಲಿ ಆ ಯೋಗವನ್ನು ನಾವು ತಗೋಬೇಕು. ಆದ್ದರಿಂದ ಯೋಗ ಶಬ್ದ ಅನೇಕ ಅರ್ಥಗಳನ್ನು ಕೂಡಿಕೊಂಡಿದೆ. ಕೆಲವು ಪಾಸಿಟಿವ್ ಮೀನಿಂಗ್ಸ್ ಇದೆ, ಕೆಲವು ನೆಗೆಟಿವ್ ಮೀನಿಂಗ್ಸ್ ಇದೆ. ಪಾಸಿಟಿವ್ನಲ್ಲಿಯೇ ಅನೇಕ ಅರ್ಥಗಳು, ನೆಗೆಟಿವ್ನಲ್ಲಿಯೂ ಅನೇಕ ಅರ್ಥಗಳಿದೆ. ಆದ್ದರಿಂದ ಯಾವ ಅರ್ಥದಲ್ಲಿ ನಾವು ಅದನ್ನು ಬಳಸ್ತಾ ಇದ್ದೀವಿ, ಆ ಅರ್ಥದಲ್ಲಿ ಬಳಸಿದಾಗ ಕಾಂಟೆಕ್ಸ್ಚುವಲ್ ಆಗಿ ಆ ಶಬ್ದಕ್ಕೆ ನಾವು ಹೇಗೆ ಅರ್ಥ ಮಾಡಬೇಕು, ಆ ಶಬ್ದದ ಜೊತೆಯಲ್ಲಿ ಕೂಡಿರುವಂತಹ ಸಮಾಸ ಶಬ್ದಗಳಿಗೆ ಹೇಗೆ ಅರ್ಥವನ್ನು ಮಾಡಬೇಕು ಅನ್ನೋದು ನಾವು ಸ್ವಲ್ಪ ಕೇರ್ಫುಲ್ ಆಗಿ ಅದನ್ನು ಪರಿಶೀಲನೆ ಮಾಡಬೇಕು. ಆದ್ದರಿಂದ ಅದನ್ನು ನಾನು ಇಲ್ಲಿಗೆ ನಿಲ್ಲಿಸಿಬಿಟ್ಟು ಏನಾದರೂ ಕ್ವಶನ್ಸ್ ಇದ್ದರೆ ಕೇಳ್ಬೋದ್ರಿ. ಹರೇಶ್ ಶ್ರೀನಿವಾಸ, ಕೃಷ್ಣಾರ್ಪಣೆ.